ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ದೈವ ನೀನೇ ದೇವ, ನನ್ನ ಜೀವ ನನ್ನ ದೈವ ನೀನೇ ದೇವ, ನನಗಾಗಿ ಬಲಿಯಾದ ಕುರಿ ಮರಿಯೇ, ನನಗಾಗಿ ಬರಲಿರುವ ಯೇಸುವೇ, ನನ್ನ ಜೀವ ನನ್ನ ದೈವ ನೀನೇ ದೇವ, ನನ್ನ ಜೀವ ನನ್ನ ದೈವ ನೀನೇ ದೇವ. ಶ್ರೇಷ್ಠವಾದ ಪ್ರೀತಿಗೆ ಶುದ್ಧವಾದ ಹೃದಯವು ನಿನಗರ್ಪಿಸುವೆ, ನನ್ನ ಜೀವ ನನ್ನ ದೈವ ನೀನೇ ದೇವ, ನನ್ನ ಜೀವ ನನ್ನ ದೈವ ನೀನೇ ದೇವ.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಅಲ್ಪಕಾಲದ ಸಂಕಟದ ಸಮಯ, ಭಾಗ 3. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಅಲ್ಪಕಾಲದ ಸಂಕಟದ ಸಮಯ ಅನ್ನುವಂತಹ ಶೀರ್ಷಿಕೆಯ ಕಡೆಯಲ್ಲಿ ವಿಶೇಷವಾಗಿ ಕಳೆದ ಸಂಚಿಕೆಯಲ್ಲಿ ನಾವು ಕೃಪೆಯ ಕಾಲ ಮುಗಿಯುವಾಗ ಅದಕ್ಕಿಂತ ಮೊದಲು ಈ ಲೋಕಕ್ಕೆ ಒಂದು ಸಂಕಟದ ಸಮಯ ಬರಲಿದೆ ಅನ್ನುವಂತಹ ವಿಚಾರದ ಬಗ್ಗೆಯೂ, ಈ ಒಂದು ಸಂಕಟದ ಸಮಯ ಯಾವಾಗ ಬರತಕ್ಕಂಥದ್ದಾಗಿದೆ ಅಂದರೆ ಅಮೇರಿಕ ದೇಶದಲ್ಲಿ ಧಾರ್ಮಿಕ ಸ್ವತಂತ್ರ ಅಂತ್ಯ ಆದಾಗ ಈ ಒಂದು ಅಲ್ಪಕಾಲದ ಸಂಕಟದ ಸಮಯ. ಅಮೇರಿಕ ದೇಶದಲ್ಲಿ ಈ ಧಾರ್ಮಿಕ ಸ್ವತಂತ್ರ ಯಾವ ರೀತಿಯಲ್ಲಿ ಅಂತ್ಯ ಆಗ್ತಕ್ಕಂಥದ್ದಾಗಿದೆ ಅಂದರೆ, ಯಾವಾಗ ಸಭೆ ಮತ್ತು ಸರ್ಕಾರ ಎರಡೂ ಸೇರಿಕೊಂಡು ಈ ಭಾನುವಾರ ಆಚರಣೆ ಕಾನೂನನ್ನು ಯಾವಾಗ ಜಾರಿಗೆ ತರತಕ್ಕಂಥವರಾಗಿದ್ದಾರೋ ಆವಾಗ ಸಭೆ ಮತ್ತು ಸರ್ಕಾರ ರಾಜಕೀಯ ಮತ್ತು ಧಾರ್ಮಿಕ ಎರಡೂ ಒಂದಾಗಿ ಸೇರಿಕೊಂಡು ದೇವ ಜನರನ್ನು ವಿರೋಧಿಸುವಂಥದ್ದಾಗಿದೆ. ಇಂತಹ ಸಮಯದಲ್ಲಿ ದೇವ ಜನರು ಅಂದರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂಥ ಮಕ್ಕಳನ್ನು ನ್ಯಾಯಾಲಯದ ಮುಂದೆ ತೆಗೆದುಕೊಂಡು ಹೋಗಿ ನಿಲ್ಲಿಸ್ತಕ್ಕಂಥವರಾಗಿದ್ದಾರೆ. ವಿಶೇಷವಾಗಿ ಉಳಿದ ಸಭೆಯ ಅಂದರೆ ಸೆವೆಂತ್ರಿ ಅಡ್ವೆಂಟಿಸ್ಟ್ ಈ 10 ಆಜ್ಞೆಗಳಲ್ಲಿ ವಿಶೇಷವಾಗಿ ಲೋಕ ಮರೆತಿರ್ತಕ್ಕಂತಹ ಸಬ್ಬತ್ ದಿನ ಅಂದರೆ 7ನೇ ದಿನ ಶನಿವಾರ ಸಬ್ಬತ್ತನ್ನು ಆಚರಿಸ್ತಕ್ಕಂತಹ ಮಕ್ಕಳನ್ನು ಎಲ್ಲರೂ ಸಹ ಈ ಲೋಕದಲ್ಲಿ ತಿರಸ್ಕರಿಸ್ತಕ್ಕಂಥವರಾಗಿದ್ದಾರೆ ಅನ್ನುವಂತಹ ಅನೇಕ ವಿಚಾರಗಳನ್ನು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದೆವು. ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ದಿನದಲ್ಲಿ ನ್ಯಾಯಾಲಯದ ಮುಂದೆ ನಿಂತಾಗ ಯಾವ ರೀತಿಯಲ್ಲಿ ನಾವು ಉತ್ತರವನ್ನು ಕೊಡಬೇಕು, ನಂತರ ಈ ಲೋಕ ನಮ್ಮನ್ನು ಯಾವ ರೀತಿಯಲ್ಲಿ ತಿರಸ್ಕರಿಸ್ತಕ್ಕಂಥದ್ದಾಗಿದೆ, ಎಲ್ಲ ತರನಾದಂಥ ಹಿಂಸೆಯಾಗಿ ಯಾವ ರೀತಿಯಲ್ಲಿ ಬರ್ತಕ್ಕಂಥದ್ದಾಗಿದೆ, ಲೋಕದ ಎಲ್ಲ ಸಹಾಯವು ನಮ್ಮಿಂದ ನಿಂತು ಹೋಗ್ತಕ್ಕಂಥದ್ದಾಗಿದೆ ಅನ್ನುವಂತಹ ವಿಚಾರಗಳನ್ನು ಇವತ್ತಿನ ದಿನದಲ್ಲಿ ನಾವು ಈ ಕೊನೆ ಕಾಲದ ಪುಸ್ತಕಗಳು ಇದರಲ್ಲಿ ಅಲ್ಪ ಕಾಲದ ಸಂಕಟದ ಸಮಯ ಅನ್ನುವಂತಹ ವಿಚಾರದ ಕೆಳಗೆ ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ಈ ಒಂದು ಸಂದೇಶವನ್ನು ನೋಡುವುದಕ್ಕಿಂತ ಮೊದಲು ನಾವು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ದಯೆಯುಳ್ಳ ದೇವರೇ, ಸರ್ವಸೃಷ್ಟಿಕರ್ತನೇ, ಕೃಪಾಪೂರ್ಣನೇ, ಮಹೋನ್ನತ ದೇವರೇ, ಸ್ವಾಮಿ, ಈ ಒಂದು ಸಮಯದಲ್ಲಿ ಕೊನೆ ಕಾಲದ ಘಟನೆಗಳು ಅನ್ನುವಂತಹ ಈ ಒಂದು ಪುಸ್ತಕದಲ್ಲಿ ಅಲ್ಪಕಾಲದ ಸಂಕಟದ ಸಮಯ ಅನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ಇವತ್ತಿನ ದಿನದಲ್ಲಿ ಕೊನೆ ಕಾಲದ ಉಳಿದ ಸಭೆಯ ಸದಸ್ಯರಾಗಿರ್ತಕ್ಕಂತಹ ಜನಗಳನ್ನು ಯಾವ ರೀತಿಯಲ್ಲಿ ಹಿಂಸೆಗೆ ಒಳಪಡಿಸ್ತಕ್ಕಂಥವರಾಗಿದ್ದಾರೆ, ಯಾವ ರೀತಿಯಲ್ಲಿ ಕಷ್ಟಗಳು ಬರ್ತಕ್ಕಂಥದ್ದಾಗಿದೆ, ಅಂತಹ ಸಮಯದಲ್ಲಿ ನಾವು ಹೇಗೆ ಸ್ಥಿರವಾಗಿ ನಿಲ್ಲಬೇಕು ಅನ್ನುವಂತಹ ವಿಚಾರವನ್ನು ಧ್ಯಾನಿಸಲು ಹೋಗ್ತಕ್ಕಂಥವರಾಗಿದ್ದೇವೆ. ಸ್ವಾಮಿ, ಕೇಳುಗರ ಹೃದಯದಲ್ಲಿ ಹೌದು, ಈ ಲೋಕದಲ್ಲಿ ಕ್ರೈಸ್ತರಿಗೆ ಒಂದು ಉಪದ್ರವ ಇದೆ, ಒಂದು ಸಂಕಟದ ಸಮಯ ಇದೆ, ಅದು ದೇವರ ಆಜ್ಞೆ ಮೇಲೆ ಅನ್ನುವಂತಹ ವಿಚಾರವನ್ನು ಅರಿತುಕೊಂಡು ಬರ್ತಕ್ಕಂತಹ ಈ ಉಪದ್ರವಗಳನ್ನು ಹೇಗೆ ಎದುರಿಸಬೇಕು, ಅದಕ್ಕೋಸ್ಕರ ಹೇಗೆ ತಯಾರಿ ಮಾಡಿಕೊಳ್ಳಬೇಕು ಅನ್ನುವಂಥದ್ದನ್ನು ಈ ಒಂದು ಸತ್ಯದ ಮುಖಾಂತರವಾಗಿ ಅರಿತುಕೊಂಡು ಅವರು ಸಹ ಆ ಉಪದ್ರವವನ್ನು ಎದುರಿಸಲು, ಸಂಕಟದ ಸಮಯವನ್ನು ಎದುರಿಸಲು ನಮ್ಮೆಲ್ಲರನ್ನ ಸಿದ್ಧ ಮಾಡು, ಕೇಳುಗರನ್ನು ವಿಶೇಷವಾಗಿ ನೀನು ತಯಾರಿ ಮಾಡು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯ ಕೇಳುಗರೆ, ಯಾವಾಗ ಈ ಒಂದು ಸಂಕಟದ ಸಮಯ ಬರ್ತಕ್ಕಂಥದ್ದಾಗಿದೆ ಅಂದರೆ ಕ್ರಿಸ್ತನು ಈಗ ನಮಗಾಗಿ ಮಧ್ಯಸ್ಥಿಕೆಯನ್ನು ವಹಿಸಿದ್ದಾನೆ, ನಮ್ಮ ಮಹಾಯಾಜಕನಾಗಿದ್ದಾನೆ, ತಂದೆಯ ಬಲಪಾಸದಲ್ಲಿ ಕುಳಿತು ನಮಗೋಸ್ಕರ ವಿಜ್ಞಾಪನೆಯನ್ನು ಮಾಡುವಂಥವನಾಗಿದ್ದಾನೆ, ಆತನು ಯಾಜಕ ವಸ್ತ್ರವನ್ನು ಹಾಕಿಕೊಂಡಿದ್ದಾನೆ, ಆತನು ನಮಗೋಸ್ಕರ ವಿಜ್ಞಾಪನೆ ಮಾಡುತ್ತಿರುವಂತಹ ಇಂಥ ಸಂದರ್ಭದಲ್ಲಿ ಅಂದರೆ ಆ ಕೃಪೆ ಕಾಲ ಮುಗಿಯುವುದಕ್ಕಿಂತ ಮೊದಲೇ ಒಂದು ಸಂಕಟದ ಸಮಯ ಬರ್ತಕ್ಕಂಥದ್ದಾಗಿದೆ, ಅದು ಅಲ್ಪಕಾಲದ ಒಂದು ಸಂಕಟದ ಸಮಯ. ಇಂತಹ ಸಂದರ್ಭದಲ್ಲಿ ಅಮೇರಿಕ ಮತ್ತು ಕಥೋಲಿಕ ಧರ್ಮ ಎರಡೂ ಸಹ ಒಟ್ಟಾಗಿ ಸೇರಿಕೊಂಡು ದೇವ ಜನರನ್ನು ವಿರೋಧಿಸುವಂಥದ್ದಾಗಿದೆ. ಅಂತಹ ಸಂದರ್ಭದಲ್ಲಿ ಈ ಜಗತ್ತಿನ ಚರಿತ್ರೆಯ ಕೊನೆಯ ದಿನಗಳಲ್ಲಿ ವಾಸಿಸುವವರು ಈ ರೀತಿಯಾದಂಥ ಹಿಂಸೆಗೆ ಒಳಗಾಗ್ತಕ್ಕಂಥವರಾಗಿದ್ದಾರೆ. ಸತ್ಯಕ್ಕಾಗಿ ಹಿಂಸೆ ಅನುಭವಿಸುವುದಾದರೆ ಏನೆಂಬುದನ್ನು ಈ ಜನಗಳು ತಿಳಿದುಕೊಳ್ಳುವಂಥವರಾಗಿದ್ದಾರೆ. ನ್ಯಾಯಾಲಯದಲ್ಲಿ ಅನ್ಯಾಯ ಈ ಸಮಯದಲ್ಲಿ ಹೆಚ್ಚಾಗಿ ತುಂಬಿ ತುಳುಕುವಂಥದ್ದಾಗಿದೆ. 4ನೇ ದಿನದ ಆಜ್ಞೆಗೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳಿಗೆ ಉತ್ತರಿಸಲು ಸಾಧ್ಯವಿಲ್ಲ ಎಂದು ನ್ಯಾಯಾಧೀಶರು ತಿಳಿದಿರುವುದರಿಂದ ದೇವರ ಆಜ್ಞೆಗಳಿಗೆ ನಿಷ್ಠರಾಗಿರುವವರ ವಾದವನ್ನು ಕೇಳಿಸಿಕೊಳ್ಳಲು ಅವರು ನಿರಾಕರಿಸುವಂಥವರಾಗಿದ್ದಾರೆ. ನಮಗೊಂದು ನಿಯಮ ಉಂಟು, ಅದರ ಪ್ರಕಾರ ಇವರು ಸಾಯಬೇಕು ಎಂದು ಯೆಹೂದ್ಯರು ಪಿಲಾತನ ಮುಂದೆ ಕ್ರಿಸ್ತನ ವಿರುದ್ಧ ಸಾಕ್ಷಿ ಹೇಳಿದಂತೆ ಈ ನ್ಯಾಯಾಧೀಶರು ಸಹ ಉತ್ತರಿಸುವರು. ದೇವರ ಆಜ್ಞೆಗೆ ಅವರಿಗೆ ಏನೂ ಅಲ್ಲ, ಸರ್ಕಾರವು ಜಾರಿಗೆ ತಂದ ಶಾಸನವು ಅವರಿಗೆ ಶ್ರೇಷ್ಠವಾದದ್ದೆಂಬುದಾಗಿ ಮನುಷ್ಯರ ಈ ನಿಯಮಕ್ಕೆ ಗೌರವ ನೀಡುವವರಿಗೆ ದಯೆ ತೋರುವುದು. ಅಂಥವರಿಗೆ ಈ ಲೋಕ ಹೆಚ್ಚಾಗಿ ದಯೆಯನ್ನು ತೋರಿಸುವಂಥದ್ದಾಗಿದೆ. ಆದರೆ ಭಾನುವಾರದ ವಿಗ್ರಹ ಆರಾಧಕ ಸಬ್ಬತ್ತನ್ನು ಕೈಗೊಳ್ಳುವವರಿಗೆ ಯಾವ ದಯೆಯೂ ದೊರೆಯುವುದಿಲ್ಲ. ನ್ಯಾಯಾಲಯಗಳ ಮುಂದೆ ದೇವರ ಆಜ್ಞೆ ಕೈಗೊಂಡು ನಡೆಯುವ ವಿಶೇಷವಾಗಿ ಕೊನೆ ಕಾಲದ ಉಳಿದ ಸಭೆಯ ಸೆವೆಂತ್ ಡೇ ಅಡ್ವೆಂಟಿಸ್ಟರನ್ನು ಹಾಜರುಪಡಿಸಿದಾಗ ದೇವರೊಂದಿಗೆ ತಮ್ಮ ವಿರೋಧತೆ ಉಂಟಾದದ್ದರಿಂದಲೇ ನಮ್ಮ ಹಕ್ಕುಗಳನ್ನು ಪ್ರತಿಪಾದಿಸಬಾರದು. ನಾವು ನಮ್ಮ ಹಕ್ಕುಗಳಿಗಾಗಿ ಕೇಳಿಕೊಳ್ಳುತ್ತಿಲ್ಲ, ಆದರೆ ನಮ್ಮ ಸೇವೆಗೆ ದೇವರ ಹಕ್ಕಿಗಾಗಿ ಮೊರೆ ಇಡುತ್ತಿದ್ದೇವೆ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿಯೇ ಅನೇಕ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಜನಗಳನ್ನು ಲೋಕ ತಿರಸ್ಕರಿಸಿರ್ತಕ್ಕಂಥ ವಿಚಾರವನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಯಾವ ರೀತಿಯಲ್ಲಿ ಅಂದರೆ ಯುಗದ ಅಂತ್ಯಗಳಿಂದ ದೇವರಲ್ಲಿ ನಂಬಿಗಸ್ತರಾದವರ ವಿರುದ್ಧವಾಗಿ ಪಿತೂರಿ ಮಾಡಿದ ಅದೇ ಸೈತಾನನು ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳಿಗೆ ವಿಧೇಯರಾಗುವವರನ್ನು ಈ ಲೋಕದಿಂದ ನಾಶ ಮಾಡಲು ಇನ್ನೂ ಸಹ ಪ್ರಯತ್ನಿಸುತ್ತಿದ್ದಾನೆ. ಐಶ್ವರ್ಯ, ಮೇಧಾವಿತನ, ಶಿಕ್ಷಣವು ಒಂದಾಗಿ ಅವರನ್ನು ತಿರಸ್ಕಾರದಿಂದ ಕಾಣುವುದು, ಹಿಂಸೆ ನೀಡುವ ಅಧಿಕಾರಿಗಳು, ಬೋಧಕರುಗಳು ಹಾಗೂ ಸಾಮಾನ್ಯ ಸಭೆ ಸದಸ್ಯರು ಜನರಿಗೆ ವಿರುದ್ಧವಾಗಿ ಸಂಚು ಮಾಡುವರು, ಲೇಖನಗಳು, ಭಾಷಣಗಳು ಭಯಪಡಿಸುವುದು ಹಾಗೂ ಅಪಹಾಸ್ಯ ಮಾಡುವುದರ ಮೂಲಕವಾಗಿ ಅವರ ನಂಬಿಕೆಯನ್ನು ಬುಡಮೇಲು ಮಾಡಲು ಪ್ರಯತ್ನಿಸುವವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಕೊನೆಯ ಕಾಲದಲ್ಲಿ ಈ ಒಂದು ಉಳಿದ ಸಭೆ ಅಂದರೆ ಈ ಸಬ್ಬತ್ತಿನವನ್ನು ಕೈಗೊಂಡು ನಡೀತಕ್ಕಂತಹ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯ ಸದಸ್ಯರನ್ನು ಎಲ್ಲ ಜನರು ತಿರಸ್ಕರಿಸ್ತಕ್ಕಂಥವರಾಗಿದ್ದಾರೆ. ಅವರು ಬರೀತಕ್ಕಂಥ ಲೇಖನಗಳಿರ್ಬೋದು, ಭಾಷಣಗಳಿರ್ಬೋದು, ಅವುಗಳು ಅವರಿಗೆ ಭಯವನ್ನು ಹುಟ್ಟಿಸುವಂಥದ್ದಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅನೇಕ ಐಶ್ವರ್ಯವಂತರು, ಮೇಧಾವಿಗಳು ಮತ್ತು ಶಿಕ್ಷಣ ಇವೆಲ್ಲರೂ ಸಹ ಒಂದಾಗಿ ಈ ಜನಗಳಿಗೆ ವಿರುದ್ಧವಾಗಿ ನಿಲ್ಲುವಂಥವರಾಗಿದ್ದಾರೆ. ಯಾಕೆಂದರೆ ಅವರು ಏಳನೇ ದಿನ ದೇವರ ಆಜ್ಞೆಯಲ್ಲಿ ಸಬ್ಬತ್ತೆಂಬುದಾಗಿ ಹೇಳಿರ್ತಕ್ಕಂತಹ ಆ ಆಜ್ಞೆಯನ್ನು ಪ್ರಾಮಾಣಿಕವಾಗಿ ದೇವರಿಗೆ ಮೆಚ್ಚುಗೆಯಾಗಿ ಕೈಗೊಂಡು ನಡೆಯುವುದರ ಮೂಲಕವಾಗಿ ಈ ಲೋಕಕ್ಕೆ ಅವರು ವಿರೋಧಿಗಳಾಗಿ ಕಾಣಲ್ಪಡ್ತಕ್ಕಂಥವರಾಗಿದ್ದಾರೆ. ಸತ್ಯವೇದದ ಸತ್ಯಗಳನ್ನು ಅಡ್ವೆಂಟಿಸ್ಟರಾದಂಥ ನಾವು ಸಮರ್ಥಿಸುವ ಕಾರಣದಿಂದ ನಮ್ಮನ್ನು ದ್ರೋಹಿಗಳೆಂದು ತಿಳಿಯುವ ಕಾಲ ಇನ್ನೇನು ಅತಿ ಶೀಘ್ರದಲ್ಲಿಯೇ ಬರಲಿದೆ. ಸತ್ಯವೇದದ ಸಬ್ಬತ್ತನ್ನು ಗೌರವಿಸುವವರನ್ನು ಕಾನೂನು ಮತ್ತು ಸುವ್ಯವಸ್ಥೆಯ ವಿರೋಧಿಗಳು, ಸಮಾಜ ನೈತಿಕತೆಯನ್ನು ಮೀರುವವರಾದರೂ ಅರಾಜಕತೆ ಮತ್ತು ಧರ್ಮಭ್ರಷ್ಟತೆ ಉಂಟು ಮಾಡುವರು ಹಾಗೂ ಲೋಕದ ಮೇಲೆ ದೇವರ ದಂಡನೆಯನ್ನು ತರುವವರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬಹಿರಂಗವಾಗಿ ಆಪಾದನೆ ಒರಿಸಲಾಗುವುದು, ಆತ್ಮ ಸಾಕ್ಷಿಯಂತೆ ನಡೆಯುವ ಅವರ ನಡವಳಿಕೆಯನ್ನು ಅಟಮಾರಿತನ ಮತ್ತು ಅಧಿಕಾರವನ್ನು ತಿರಸ್ಕರಿಸುವಿಕೆ ಎಂದು ಎನಿಸಲಾಗುವುದು. ಅವರು ಸರ್ಕಾರಕ್ಕೆ ನಿಷ್ಠೆ ಇಲ್ಲದವರೆಂಬ ಆಪಾದನೆಯು ಬರುವಂಥದ್ದಾಗಿದೆ. ಅಂತಹ ಕೆಟ್ಟ ದಿನಗಳಲ್ಲಿ ನಮ್ಮ ಮನಸ್ಸಾಕ್ಷಿಗೆ ತಕ್ಕಂತೆ ದೇವರನ್ನು ನಿರ್ಭೀತಿಯಿಂದ ಆರಾಧಿಸುವರು. ಧೈರ್ಯ, ದೃಢತೆ ಮತ್ತು ದೇವರು ಹಾಗೂ ಆತನ ವಾಕ್ಯದ ಜ್ಞಾನ ಹೊಂದಿರಬೇಕು. ದೇವರಿಗೆ ಸತ್ಯವಾಗಿ ನಡೆದುಕೊಳ್ಳುವವರು ಹಿಂಸೆಗೊಳಗಾಗುವರು, ಅವರ ಉದ್ದೇಶವನ್ನು ಖಂಡಿಸಲಾಗುವುದು, ಅವರ ಅತ್ಯುತ್ತಮ ಪ್ರಯತ್ನಗಳನ್ನು ತಪ್ಪಾಗಿ ಅನುಭವಿಸಲಾಗುವುದು ಹಾಗೂ ಅವರ ಹೆಸರುಗಳನ್ನು ಕೆಟ್ಟದೆಂದು ಬಹಿಷ್ಕರಿಸುವರು. ಈ ರೀತಿಯಾಗಿ ಕೊನೆಯ ಕಾಲದಲ್ಲಿ ಈ ಒಂದು ಅಲ್ಪ ಕಾಲದ ಸಂಕಟದ ಸಮಯ ಬರಬೇಕಾದರೆ ಅನೇಕ ಮೇಧಾವಿಗಳು, ಅನೇಕ ವಿದ್ಯಾವಂತರು, ಶ್ರೀಮಂತರು ಅವರ ಒಂದು ವಿಚಾರಗಳಲ್ಲಿ ಈ ಕೊನೆಯ ಕಾಲದ ಸಭೆ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಜನಗಳನ್ನು ತಿರಸ್ಕರಿಸುವಂಥವರಾಗಿದ್ದಾರೆ. ಕಾರಣ ದೇವರ ಆಜ್ಞೆಯನ್ನು ಕೈಗೊಂಡು ನಡೆಯುವಂಥವರಾಗಿದ್ದ ಕಾರಣಕ್ಕಾಗಿ. ಅಷ್ಟು ಮಾತ್ರ ಅಲ್ಲದೆ ವಿಶೇಷವಾಗಿ ಈ ಒಂದು ಸಬ್ಬತ್ತಿನವನ್ನು ಕೈಗೊಂಡು ನಡೆಯತಕ್ಕಂತಹ ಕಾರಣಕ್ಕಾಗಿ ಪ್ರಿಯ ಕೇಳುಗರೆ, ತಿರಸ್ಕರಿಸುವುದು ಮಾತ್ರವಲ್ಲದೆ ಎಲ್ಲಾ ತರನಾದಂತಹ ಹಿಂಸೆಯನ್ನ ಈ ಜನಗಳಿಗೆ ಕೊಡ್ತಕ್ಕಂಥವರಾಗಿದ್ದಾರೆ. ಆ ಹಿಂಸೆ ಯಾವ ರೀತಿಯಲ್ಲಿ ಇರ್ತಕ್ಕಂಥದ್ದಾಗಿದೆ ಅಂದ್ರೆ, ಯೇಸು ಸ್ವಾಮಿ ಸಹ ಈ ಲೋಕದಲ್ಲಿ ಇರಬೇಕಂತ ಸಂದರ್ಭದಲ್ಲಿ ಹೇಗೆ ಈ ಲೋಕ ನನ್ನನ್ನ ಹಿಂಸೆ ಪಡಿಸಿತೋ ಅದೇ ರೀತಿಯಾಗಿ ನಿಮ್ಮನ್ನು ಸಹ ಈ ಲೋಕ ಹಿಂಸೆ ಪಡಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ಹೇಳುವಂತವರಾಗಿದ್ದಾರೆ. ಅಂದ್ರೆ ಧನಿಗಿಂತ ಹಾಳು ದೊಡ್ಡವನಲ್ಲ. ನಮ್ಮ ರಾಜಾದಿರಾಜನಾದಂತಹ ದೇವರು ಈ ಲೋಕಕ್ಕೆ ಮಾನವ ಅವತಾರವೆತ್ತಿ ಬಂದಾಗ ತನ್ನ ಸ್ವಂತ ಜನಗಳು ಅವರನ್ನು ತಿರಸ್ಕರಿಸಿದರು. ಸತ್ಯದ ನಿಮಿತ್ತವಾಗಿ ಆತನಲ್ಲಿ ಸತ್ಯ ಇತ್ತು, ಆತನೇ ಸತ್ಯವಾಗಿದ್ದನು. ಆದರೆ ಆತನ ಸತ್ಯವನ್ನು ಒಪ್ಪಿಕೊಳ್ಳದೆ ಈ ಲೋಕದ ಜನಗಳ ಕಾನೂನು ಕಟ್ಟಲೆಗಳಿಗೆ ಒಳಗಾಗಿ ಆತನು ಬೋಧಿಸಿದಂಥ ಸತ್ಯಕ್ಕೆ ವಿರುದ್ಧವಾಗಿ ನಿಂತು ಆತನಿಗೆ ಅನೇಕ ಹಿಂಸೆಗಳನ್ನು ಕೊಡಲಾಯಿತು. ಅದೇ ರೀತಿಯಾಗಿ ಆತನನ್ನು ಹಿಂಬಾಲಿಸ್ತಕ್ಕಂಥ ಮಕ್ಕಳು ಆತನ ಆಜ್ಞೆಗಳಿಗೆ ವಿಧೇಯರಾಗಿ ನಡೆಯುವಾಗ ಎಲ್ಲ ರೀತಿಯ ಹಿಂಸೆಗಳು, ಕಷ್ಟಗಳು, ಸಮಸ್ಯೆಗಳು ಈ ಲೋಕದಲ್ಲಿ ಬರ್ತಕ್ಕಂಥದ್ದಾಗಿದೆ. ಎಲ್ಲ ತರನಾದಂಥ ಹಿಂಸೆ ಬರ್ತಕ್ಕಂಥದ್ದಾಗಿದೆ. ಈ ಹಿಂಸೆ ಯಾವ ರೀತಿಯಲ್ಲಿ ಮಕ್ಕಳಿಗೆ ಬರ್ತಕ್ಕಂಥದ್ದಾಗಿದೆ ಅಂದರೆ, ರೋಮನ್ ಕಥೋಲಿಕ ಸಭೆಯು ಪ್ರೊಟೆಸ್ಟರನ್ನ ಹಿಂಸಿಸಿದಾಗ ಕ್ರಿಸ್ತನ ಧರ್ಮವು ಹೆಚ್ಚು ಕಡಿಮೆ ನಿರ್ನಾಮವಾಯಿತು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಯಾಕೆಂದರೆ ಕಥೋಲಿಕ ಸಭೆ, ಪ್ರೊಟೆಸ್ಟೆಂಟ್ ಎರಡೂ ಸಹ ಒಟ್ಟಾಗಿ ಸೇರಿಕೊಳ್ತಕ್ಕಂಥವರಾಗಿದ್ದಾರೆ. ಒಂದು ಕಾಲದಲ್ಲಿ ಪ್ರೊಟೆಸ್ಟೆಂಟರನ್ನು ಈ ಕಥೋಲಿಕ ಸಭೆ ಯಾವ ರೀತಿಯಲ್ಲಿ ಹಿಂಸಿಸಿತು ಎಂಬುದಾಗಿ ನಾವು ಕತ್ತಲೆ ಯುಗದಲ್ಲಿ ಓದ್ತಕ್ಕಂಥವರಾಗಿದ್ದೇವೆ. ಆದರೆ ಈಗ ರೋಮನ್ ಕಥೋಲಿಕ ಸಭೆ, ಪ್ರೊಟೆಸ್ಟೆಂಟರು ಯಾರು ಕ್ರಿಸ್ತನನ್ನು ಎತ್ತಿ ಲೋಕಕ್ಕೆ ತೋರಿಸಬೇಕಾಗಿತ್ತು, ಯಾರು ಈ ಲೋಕದಲ್ಲಿ ಕ್ರಿಸ್ತನಿಗೆ ಸಾಕ್ಷಿಯಾಗಿ ಜೀವಿಸಬೇಕಾಗಿತ್ತು, ಅಂಥ ಜನಗಳೇ ನಿಜವಾದಂತಹ ಕ್ರೈಸ್ತರಿಗೆ ವಿರುದ್ಧವಾಗಿ ನಿಲ್ತಕ್ಕಂಥವರಾಗಿದ್ದಾರೆ. ಆವಾಗ ನಿಜವಾಗಿಯೂ ಸಹ ಕ್ರೈಸ್ತನ ಒಂದು ಧರ್ಮ ಈ ಲೋಕದಲ್ಲಿ ಸ್ಥಿರವಾಗಿರ್ತಕ್ಕಂಥದ್ದಾಗಿದೆ, ಬಿದ್ದು ಹೋಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ಒಂದು ಪ್ರಶ್ನೆ ನಮ್ಮ ಮುಂದೆ ಬರ್ತಕ್ಕಂಥದ್ದಾಗಿದೆ. ಆ ರೀತಿಯಾದಂಥ ಒಂದು ಹಿಂಸೆ ಈ ಲೋಕಕ್ಕೆ ಬರ್ತಕ್ಕಂಥದ್ದಾಗಿದೆ. ಆದರೆ ಕೊನೆಯ ಕಾಲದಲ್ಲಿ ಪ್ರೊಟೆಸ್ಟೆಂಟರು ಹಾಗೂ ರೋಮನ್ ಕಥೋಲಿಕ್ ಇಬ್ಬರು ಸಹ ಒಂದುಗೂಡಿದಾಗ ಯಾರ ಮೇಲೆ ಆ ಒಂದು ಉಪದ್ರವ ಬರ್ತಕ್ಕಂಥದ್ದಾಗಿದೆ ಅಂದರೆ, ಏಳನೇ ದಿನದ ಸಬ್ಬತ್ತನ್ನು ಕೈಗೊಳ್ಳುವ ಅಡ್ವೆಂಟಿಸ್ಟರಿಗೆ ಒಂದು ಹಿಂಸೆಯು ಅಸಾಮಾನ್ಯವಾಗಿರತಕ್ಕಂಥದ್ದಾಗಿದೆ. ಅದು ಯಾವ ರೀತಿಯಲ್ಲಿ ಬರ್ತಕ್ಕಂಥದ್ದಾಗಿದೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಅಸಾಮಾನ್ಯವಾಗಿರ್ತಕ್ಕಂಥದ್ದಾಗಿದೆ. ಎಂಥ ಒಂದು ಕ್ರೂರ ಹಿಂಸೆ ನಮ್ಮ ಮುಂದೆ ಕಾದುಕೊಂಡಿದೆ ಪ್ರಿಯ ಕೇಳುಗರೆ. ಆದರೆ ಕ್ರಿಸ್ತನಿಗೋಸ್ಕರ ನಾವು ನಿಲ್ಲಬೇಕಾಗಿದೆ. ಯಾಕೆಂದರೆ ಸತ್ಯವೇದದಲ್ಲಿ ನಾವು ನೋಡ್ತಕ್ಕಂಥರಾಗಿದ್ದೇವೆ, ಸಾಯುವವರೆಗೂ ಸಹ ನಂಬಿಗಸ್ತನಾಗಿರು, ನಾನು ನಿನಗೆ ಬಾಡದೆ ಜಯಮಾಲೆಯನ್ನು ಕೊಡ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಆ ಒಂದು ಸ್ಮರಣ ಸಭೆಗೆ ಹೇಳುವಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈ ಒಂದು ಸ್ಮರಣ ಸಭೆಯ ಕಾಲಘಟ್ಟ ಅದು ಯಾವ ರೀತಿಯ ಕಾಲಘಟ್ಟ ಅಂದರೆ, ಉಪದ್ರವದ ಕಾಲಘಟ್ಟ. ಆದಿ ಸಭೆಯಲ್ಲಿ ಅನೇಕ ರೀತಿಯ ಹಿಂಸೆಗೆ ಒಳಗಾದಂತಹ ಒಂದು ಕಾಲಘಟ್ಟ. ಈ ಕಾಲಘಟ್ಟವನ್ನು ಆರು ಮುದ್ರೆಗಳ ಒಂದು ಸಮಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈಗಾಗಲೇ ಆ ಆರು ಮುದ್ರೆಗಳು ನೆರವೇರಿದೆ. ನಾವು ಏಳನೇ ಮುದ್ರೆಯಲ್ಲಿ ನೆರವೇರುವಂತಹ ಸಮಯದಲ್ಲಿದ್ದೇವೆ. ಆದರೆ ಆ ಒಂದು ಎರಡನೇ ಮುದ್ರೆಯನ್ನು ಹೊಡಿಬೇಕಾದಂಥ ಸಂದರ್ಭದಲ್ಲಿ ಆ ಕೆಂಪು ಕುದುರೆ ಬಂತು ಎಂಬುದಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಆ ಕೆಂಪು ಕುದುರೆ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ, ಅದು ರಕ್ತಪಾತವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಸಭೆ ಕ್ರಿಸ್ತನಿಗೋಸ್ಕರ ರಕ್ತ ಸಾಕ್ಷಿಯಾಗಿ ಮರಣ ಹೊಂದಿತ್ತು ಎಂಬುದಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಆಗ ಯೇಸು ಸ್ವಾಮಿ ಆ ಸಭೆಯನ್ನು ನೋಡಿ ಹೇಳ್ತಕ್ಕಂಥವರಾಗಿದ್ದಾರೆ, ಸಾಯುವಾಗಲೂ ನೀ ನಂಬುಗಸ್ತನಾಗಿರು, ನಾನು ನಿನಗೆ ಬಾಡದ ಜಯಮಾಲೆಯನ್ನು ಕೊಡ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಅದೇ ರೀತಿಯಾಗಿ ಕೊನೆ ಕಾಲದಲ್ಲಿ ಉಳಿದ ಸಭೆಯ ಸದಸ್ಯರಿಗೆ ಆ ರೀತಿಯಾದಂಥ ಹಿಂಸೆಗಳು ಬರ್ತಕ್ಕಂಥದ್ದಾಗಿದೆ. ಅದಕ್ಕೆ ಇಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಹಿಂಸೆ ಅಸಾಮಾನ್ಯವಾಗಿರ್ತಕ್ಕಂಥದ್ದಾಗಿದೆ. ಯಾವ ರೀತಿಯಲ್ಲಿ ಕೊಡ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ಹೇಳಲು ಸಾಧ್ಯವಿಲ್ಲ. ಆ ರೀತಿಯಾದಂಥ ಹಿಂಸೆಗಳು ಬರ್ತಕ್ಕಂಥದ್ದಾಗಿದೆ. ದೇವರ ಆಜ್ಞೆಯನ್ನು ಕೈಗೊಳ್ಳುವಂತಹ ನಿಷ್ಠಾವಂತರಾದಂತಹ ಮನಸಾಕ್ಷಿಯನ್ನು ಉಲ್ಲಂಘಿಸುವಂತೆ ಒತ್ತಾಯಪಡಿಸುವ ಸೈತಾನನು ಸಾವಿರಾರು ವಿಧಾನಗಳನ್ನು ಉಪಯೋಗಿಸುವವನಾಗಿದ್ದಾನೆ. ಯಾವ ರೀತಿಯಲ್ಲಿ ಹಾದಿ ಸಭೆಯಲ್ಲಿಯೂ ಆ ಕತ್ತಲೆ ಯುಗದಲ್ಲಿಯೂ ನಿಜವಾದಂಥ ಕ್ರೈಸ್ತರನ್ನು ಹಿಂಸೆ ಪಡಿಸಿದರು, ಅದೇ ರೀತಿಯಾಗಿ ಹಿಂಸೆ ಪಡಿಸ್ತಕ್ಕಂಥವರಾಗಿದ್ದಾರೆ. ಈಗ ನಡೆಯುತ್ತಿರುವ ಸಂಗತಿಗಳ ಬಗ್ಗೆ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಭಯಾನಕ ಬೆಳವಣಿಗೆಗಳ ಬಗ್ಗೆ ನಾವು ವಿಸ್ಮಯಗೊಳ್ಳಬೇಕಾಗಿಲ್ಲ. ದೇವರ ಆಜ್ಞೆಗಳನ್ನು ನಮ್ಮ ಅಪವಿತ್ರ ಕಾಲುಗಳಿಂದ ತುಳಿಯುವವರು, ಯೇಸು ಸ್ವಾಮಿಯನ್ನು ಅಪಮಾನಗೊಳಿಸಿ ದ್ರೋಹ ಮಾಡಿ ಸಿಲುಬೆಗೇರಿಸಿದ ಜನರಲ್ಲಿದ್ದಂತಹ ಭಾವನೆಯನ್ನು ಹೊಂದಿರುವವರಾಗಿದ್ದಾರೆ. ಯಾವ ರೀತಿಯಲ್ಲಿ ಯೇಸು ಸ್ವಾಮಿಯನ್ನು ತಮ್ಮ ಸ್ವಂತ ಜನಗಳು ಅವರನ್ನು ಅಪಮಾನ ಮಾಡಿ ಅವರಿಗೆ ದ್ರೋಹ ಮಾಡಿ ಅವರನ್ನು ಸಿಲುಬೆಗೇರಿಸಿದರೋ ಅದೇ ರೀತಿಯಾಗಿ ಕ್ರೈಸ್ತರೆಂದು ಹೇಳಿಕೊಳ್ತಕ್ಕಂತಹ ಅನೇಕ ಜನಗಳು, ಅಂದರೆ ದೇವರ ಆಜ್ಞೆಗಳನ್ನು ಕೈಗೊಳ್ಳದಂತಹ ಜನಗಳು, ಅಂದರೆ ದೇವರ ಆಜ್ಞೆಯನ್ನು ಕಾಲಲ್ಲಿ ತುಳಿದು ಅದನ್ನು ನಾಶ ಮಾಡತಕ್ಕಂತಹ ಜನಗಳು ನಿಜವಾದಂತಹ ಆಜ್ಞೆಯನ್ನು ಕೈಗೊಂಡು ನಡೀತಕ್ಕಂತಹ ಮಕ್ಕಳಿಗೆ ವಿರುದ್ಧವಾಗಿ ನಿಂತು ಅನೇಕ ರೀತಿಯಲ್ಲಿ ಹಿಂಸೆಗೆ ಒಳಪಡಿಸುವಂತವರಾಗಿದ್ದಾರೆ. ಅವರು ತಾವು ಮಾಡಿದ ತಪ್ಪಿಗೆ ಯಾವುದೇ ಮನಸ್ಸಾಕ್ಷಿಯ ಅನುತಾಪ ಸ್ವಲ್ಪವೂ ಇಲ್ಲದೆ ತಮ್ಮ ತಂದೆಗಿರುವ ಸೈತಾನನ ಕೃತ್ಯಗಳನ್ನು ಮಾಡುವವರಾಗಿದ್ದಾರೆ. ಯಾಕೆಂದರೆ ಸೈತಾನ ಅವನು ಸುಳ್ಳುಗಾರ ಮಾತ್ರ ಅಲ್ಲದೆ ಅವನು ಕೊಲೆಗಾರ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೇಗೆ ಯೇಸು ಸ್ವಾಮಿಯನ್ನು ಕೊಲೆ ಮಾಡುವುದರಲ್ಲಿ ತಮ್ಮ ಸ್ವಂತ ಜನಗಳನ್ನು ಸೈತಾನ ಉಪಯೋಗಿಸಿಕೊಂಡನು ಯೆಹೂದ್ಯರನ್ನ, ಅದೇ ರೀತಿಯಾಗಿ ಕೊನೆ ಕಾಲದಲ್ಲಿ ಕ್ರೈಸ್ತರಂತ ಹೇಳಿಕೊಳ್ತಕ್ಕಂತಹ ಆ ಜನಗಳೇ ಉಳಿದ ಸಭೆಯ ನಿಜವಾದಂಥ ಕ್ರೈಸ್ತರು, ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ನಡೀತಕ್ಕಂತಹ ಜನಗಳಿಗೆ ವಿರುದ್ಧವಾಗಿ ನಿಲ್ಲುವಂಥವರಾಗಿದ್ದಾರೆ. ಎಲ್ಲ ರೀತಿಯ ಹಿಂಸೆಗಳನ್ನು ತರ್ತಕ್ಕಂಥವರಾಗಿದ್ದಾರೆ. ಸತ್ಯದಿಂದ ಬೋಧಿಸಲ್ಪಡಲು ಹಾಗೂ ಮನಸ್ಸನ್ನು ಚೈತನ್ಯಗೊಳಿಸಲು ಬಯಸುವವರು ಪಂಚಶತಮ ಹಬ್ಬದ ಸಮಯದಲ್ಲಿ ಹಾಗೂ ಅನಂತರದ ಆದಿ ಕ್ರೈಸ್ತ ಸಭೆಯ ಚರಿತ್ರೆಯನ್ನು ಅಧ್ಯಯನ ಮಾಡಿದಾಗ ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ಪೌಲನು ಹಾಗೂ ಇತರ ಅಪೊಸ್ತಲರ ಅನುಭವಗಳನ್ನು ಎಚ್ಚರಿಕೆಯಿಂದ ಗಮನಿಸಬೇಕಾಗಿದೆ. ಹಿಂದಿನ ಕಾಲದಲ್ಲಿಯೂ ಸಹ ದೇವ ಜನರು ಅಂತದೇ ಹಿಂಸೆಯನ್ನು ಅನುಭವಿಸಬೇಕಾಗಿದೆ. ಎಂತಹ ಒಂದು ವಿಚಾರ ಅಲ್ಲ ಪ್ರಿಯ ಕೇಳುಗರೆ. ಹೇಗೆ ಸತ್ಯವೇದದಲ್ಲಿ ಆ ಪಂಚಶತಮ ದಿನದಲ್ಲಿ ಯಾವ ರೀತಿಯಲ್ಲಿ ಪರಿಶುದ್ಧಾತ್ಮನನ್ನು ಹೊಂದಿಕೊಂಡು ಅಪೊಸ್ತಲರು ಸುವಾರ್ತೆಯನ್ನು ಕಾಡ್ಗಿಚ್ಚಿನಂತೆ ಲೋಕಕ್ಕೆ ಹಬ್ಬಿಸಿದರು. ಆದರೆ ಸೈತಾನ ಅವರ ಮೇಲೆ ಅನೇಕ ಉಪದ್ರವಗಳನ್ನು ತಂದು 12 ಶಿಷ್ಯರು ಸಹ 12 ರೀತಿಯಲ್ಲಿ, ಅಂದರೆ ಪೇತ್ರ, ಯಾಕೋಬ, ಯೋವಾನ ಎಲ್ಲರೂ ಸಹ ಬೇರೆ ಬೇರೆ ವಿಧದಲ್ಲಿ ಮರಣ ಹೊಂದಿದರು. ಸ್ಟೆಪಿನನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪರಿಶುದ್ಧಾತ್ಮ ಭರಿತನಾಗಿ ಆತನು ಯೆಹೂದ್ಯರಿಗೆ ಪ್ರಸಂಗ ಮಾಡುವಾಗ ಆತನ ಮೇಲೆ ಕಲ್ಲನ್ನು ಎಸೆದು ಆತನನ್ನು ಕೊಲ್ತಕ್ಕಂಥವರಾಗಿದ್ದಾರೆ. ಯಾಕೋಬನನ್ನು ಒಡೆದು ಸಾಯಿಸ್ತಕ್ಕಂಥವರಾಗಿದ್ದಾರೆ. ಪೇತ್ರನನ್ನು ತಲೆ ಕೆಳಗಾಕ್ತಕ್ಕಂಥವರಾಗಿದ್ದಾರೆ. ಇನ್ನೂ ಅನೇಕರನ್ನು ವಿಚಿತ್ರ ರೀತಿಯಲ್ಲಿ ನಾಶ ಮಾಡಿದರು. ಪೌಲನಿಗೆ ಬಂದಂತಹ ಹಿಂಸೆಗಳನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಎಷ್ಟೊಂದು ಹಿಂಸೆಯನ್ನು ಆತನಿಗೆ ಕೊಡಲಾಯಿತು ಸತ್ಯದ ನಿಮಿತ್ತವಾಗಿ. ಆದರೂ ಸಹ ನಾವು ನೋಡ್ತಕ್ಕಂಥವರಾಗಿದ್ದೇವೆ ಪ್ರಿಯ ಕೇಳುಗರೆ, ಆ ಹಿಂಸೆಯ ಮಧ್ಯದಲ್ಲೂ ಸಹ ಸತ್ಯ ಎಲ್ಲ ಕಡೆಗೂ ಪ್ರಶಂಸಿತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದೇ ರೀತಿಯಾಗಿ ಕೊನೆ ಕಾಲದಲ್ಲೂ ಸಹ ಆ ಒಂದು ಪರಿಶುದ್ಧಾತ್ಮ ಭರಿತರಾಗಿ ಅನೇಕರು ಈ 3 ದೂತರ ಸಂದೇಶವನ್ನು ಸಕಲ ಕುಲ ಭಾಷೆ ಜನಾಂಗದವರಿಗೆ ಸಾರುವಂತವರಾಗಿದ್ದಾರೆ. ಆದರೆ ಅಂತಹ ಸಂದರ್ಭದಲ್ಲಿ ಅನೇಕ ಉಪದ್ರವಗಳು ಬರತಕ್ಕಂಥದ್ದಾಗಿದೆ. ಹೇಗೆ ಆದಿ ಸಭೆಯಲ್ಲಿ ಅಪೊಸ್ತಲರನ್ನ ಹಿಂಸೆ ಪಡಿಸಿ ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ನಾಶ ಮಾಡಿದರು, ಹೇಗೆ ಆ ಒಂದು ಕತ್ತಲೆ ಯುಗದಲ್ಲಿ ಅನೇಕ ರೀತಿಯಲ್ಲಿ ನಾಶ ಮಾಡಿದರು, ಅವರನ್ನು ಪ್ರಾಣಿಗಳಿಗೆ ಆಹಾರವಾಗಿ ಎಸೆಯಲಾಯಿತು, ಅನೇಕರನ್ನ ತಂಪಾದಂತಹ ಆ ಒಂದು ತುಂಬ ಚಳಿ ಇರತಕ್ಕಂತಹ ಸ್ಥಳಗಳಿಗೆ ಅವರನ್ನು ಹಾಕಲಾಯಿತು, ಅನೇಕ ರೀತಿಯಲ್ಲಿ ಅನೇಕ ಜನಗಳನ್ನು ನೇಣಿಗೇರಿಸಲಾಯಿತು, ಅನೇಕರನ್ನ ಸಿಲುಬೆಗೆ ಹಾಕಲಾಯಿತು, ಅನೇಕರನ್ನ ಕಟ್ಟಿಗೆಯನ್ನು ಜೋಡಿಸಿ ಅವರನ್ನ ಬೆಂಕಿಯಿಂದ ಸುಡಲಾಯಿತು. ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಮರಣವನ್ನು ಅನುಭವಿಸಿದರು ಕ್ರಿಸ್ತನಿಗಾಗಿ. ಅದೇ ರೀತಿಯಾಗಿ ಎಲ್ಲ ಥರದ ಹಿಂಸೆಗಳು ಈ ಲೋಕದಲ್ಲಿ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಮಕ್ಕಳಿಗೆ, ಅಂದರೆ ನಿಜವಾಗಿಯೂ ಸಹ ಯಾರು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂಥವರಾಗಿದ್ದಾರೋ ಅವರಿಗೆ ಒಂದು ಉಪದ್ರವ ಈ ಲೋಕದಲ್ಲಿ ಬರ್ತಕ್ಕಂಥದ್ದಾಗಿದೆ. ಆ ಉಪದ್ರವವನ್ನು ನಮ್ಮ ಸ್ವಂತ ಬಲ ಶಕ್ತಿ ಜ್ಞಾನದಿಂದ ನಾವು ಖಂಡಿತವಾಗಲು ಹೆದರಿಸಲು ಸಾಧ್ಯವಿಲ್ಲ ಪ್ರಿಯ ಕೇಳುಗರೆ. ಅದಕ್ಕೋಸ್ಕರವೇ ಈಗಲೇ ಬರ್ತಕ್ಕಂಥ ಚಿಕ್ಕ ಚಿಕ್ಕ ಉಪದ್ರವಗಳನ್ನು ನಾವು ಕ್ರಿಸ್ತನ ಬಲದಿಂದ ಹೆದರಿಸಿದರೆ ಮುಂದೆ ಬರ್ತಕ್ಕಂತಹ ಒಂದು ದೊಡ್ಡ ಬಲದಿಂದ ನಾವು ಹೆದರಿಸಲು ಸಾಧ್ಯ ಆಗ್ತಕ್ಕಂಥದ್ದಾಗಿದೆ. ಹಾಗಾಗಿ ಕೊನೆ ಕಾಲದಲ್ಲಿ ಜೀವಿಸುವಂತಹ ನಮಗೆ, ಅಂದರೆ ಈ ಉಳಿದ ಸಭೆಯ ಜನರಿಗೆ ಒಂದು ಸಂಕಟದ ಸಮಯ ಇದೆ. ಆದರೆ ಅಂತಹ ಸಂದರ್ಭದಲ್ಲಿ ನಾವು ಭಯಪಡಬಾರದು. ಯಾಕೆಂದರೆ ಸಾಯೋವರೆಗೂ ಸಹ ನಂಬಿಗಸ್ತನಾಗಿರು, ನಾನು ನಿನಗೆ ಬಾಡದ ಜಯಮಾಲೆಯನ್ನು ಕೊಡ್ತಕ್ಕಂಥನಾಗಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಡ್ವೆಂಟಿಸ್ಟರನ್ನು ಕೊನೆಯ ಕಾಲದಲ್ಲಿ ತಿರಸ್ಕರಿಸ್ತಕ್ಕಂಥವರಾಗಿದ್ದಾರೆ. ಎಲ್ಲ ಥರದ ಹಿಂಸೆಗಳಿಗೆ ನಮ್ಮನ್ನು ಒಳಪಡಿಸ್ತಕ್ಕಂಥವರಾಗಿದ್ದಾರೆ. ಆದರೆ ಪ್ರಿಯ ಕೇಳುಗರೆ, ಭಯಪಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ದೇವರು ನಮ್ಮ ಸಂಗಡ ಇರ್ತಕ್ಕಂಥವನಾಗಿದ್ದಾನೆ, ದೇವರು ನಮ್ಮನ್ನು ನಡೆಸ್ತಕ್ಕಂಥವನಾಗಿದ್ದಾನೆ. ದೇವರು ನಮಗೋಸ್ಕರ ಯುದ್ಧ ಮಾಡತಕ್ಕಂಥವನಾಗಿದ್ದಾನೆ. ಹೇಗೆ ಹಾದಿ ಅಪೋಸ್ತಲರು ಕ್ರಿಸ್ತನಿಗೋಸ್ಕರ ರಕ್ತ ಸಾಕ್ಷಿಯಾಗಿ ಮರಣ ಹೊಂದಿದರು, ಅದೇ ರೀತಿಯಾಗಿ ನಾವು ಮರಣ ಹೊಂದಿದಾಗಲೂ ಸಹ ಕ್ರಿಸ್ತನು ಎರಡನೇ ಸಾರಿ ಬಂದು ನಮ್ಮನ್ನ ಎಬ್ಬಿಸ್ತಕ್ಕಂಥವನಾಗಿದ್ದಾನೆ, ಪರಲೋಕ ರಾಜ್ಯಕ್ಕೆ ನಿತ್ಯ ಜೀವಕ್ಕೆ ನಮ್ಮನ್ನ ಕರೆದುಕೊಂಡು ಹೋಗ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ಎಲ್ಲ ರೀತಿಯ ಉಪದ್ರವಗಳು ಕೊನೆಯ ಕಾಲದಲ್ಲಿ ಬರ್ತಕ್ಕಂಥದ್ದಾಗಿದೆ. ಲೋಕ ಎಲ್ಲ ಸಹಾಯವನ್ನ ನಮ್ಮಿಂದ ಕಿತ್ಕೊಳ್ತಕ್ಕಂಥದ್ದಾಗಿದೆ. ಕೆಲವರು ತಮ್ಮ ನಂಬಿಕೆಗಾಗಿ ಸೆರೆಮನೆಗೆ ಹಾಕಲ್ಪಡ್ತಕ್ಕಂಥವರಾಗಿದ್ದಾರೆ. ಹೇಗೆ ಏನು ಅಂತಕ್ಕಂತಹ ಈ ವಿಚಾರಗಳನ್ನ ನಾವು ಮುಂದೆ ಬರತಕ್ಕಂತಹ ಸಂಚಿಕೆಯಲ್ಲಿ ಮುಂದುವರಿದು ನೋಡೋಣ. ಈಗ ಪ್ರಾರ್ಥನೆಯನ್ನ ಮಾಡಿ ನಾವು ಮುಗಿಸೋಣ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿ ಕರ್ತನೆ, ಅಪ್ಪ ನಿನ್ನ ಕೃಪೆಯಿಂದ ನಿನ್ನ ವರದಾನದಿಂದ ಅಷ್ಟೇ ಸ್ವಾಮಿ ಲೋಕದಲ್ಲಿ ನಾವು ಇನ್ನೂ ಬದುಕುಳಿದು ನಿನ್ನ ಸೇವೆಯನ್ನ ಮಾಡುವುದರ ಮೂಲಕವಾಗಿ ನಿನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯಲು ನಮಗೆ ಸಹಾಯ ಮಾಡಿದ್ದೀಯಾ. ಮುಂದಿನ ದಿನಗಳಲ್ಲಿ ಸ್ವಾಮಿ, ಈ ಭಾನುವಾರ ಆಚರಣೆ ಕಾನೂನು ಬರುವಂತಹ ಸಂದರ್ಭದಲ್ಲಿ ಅಲ್ಪ ಕಾಲದ ಸಂಕಟದ ಸಮಯ ಬರತಕ್ಕಂಥದ್ದಾಗಿದೆ ಎಂಬುದಾಗಿ ನಿನ್ನ ವಾಕ್ಯ ಎಚ್ಚರಿಸುವಂತಾಗಿದೆ. ವಿಶೇಷವಾಗಿ ಸ್ವಾಮಿ, ರಾಜಕೀಯ ಮತ್ತು ಧಾರ್ಮಿಕ ಎರಡು ಸೇರಿಕೊಂಡು ದೇವ ಜನರಿಗೆ ಅನೇಕ ರೀತಿಯ ಹಿಂಸೆಗಳನ್ನು ತರತಕ್ಕಂಥದ್ದಾಗಿದೆ. ಅದರಲ್ಲೂ ಸಹ ಈ ಉಳಿದ ಸಭೆಯ ಸದಸ್ಯರಾಗಿರ್ತಕ್ಕಂತಹ ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯತಕ್ಕಂಥ ಮಕ್ಕಳನ್ನು ಈ ಲೋಕ ತಿರಸ್ಕರಿಸತಕ್ಕಂಥದ್ದಾಗಿದೆ ಎಂಬುದಾಗಿ ನಿನ್ನ ವಾಕ್ಯ ತಿಳಿಸ್ತದೆ. ಅಪ್ಪ, ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಹೌದು, ಕ್ರಿಸ್ತನಿಗೋಸ್ಕರ ನಾ ಸತ್ಯಕ್ಕೋಸ್ಕರ ನಿಲ್ತೇನೆ ಎಂಬುದಾಗಿ ತೀರ್ಮಾನ ತೆಗೆದುಕೊಳ್ತಕ್ಕಂತಹ ಮಕ್ಕಳ ಹೃದಯದಲ್ಲಿ ಮಾತನಾಡು. ಎಷ್ಟೇ ಉಪದ್ರವ ಬಂದರೂ ಸಹ ನಾ ಸತ್ಯಕ್ಕೋಸ್ಕರ ನಿಲ್ತೇನೆ ಎಂಬುದಾಗಿ ಅವರು ಈ ದಿನದಲ್ಲಿ ತೀರ್ಮಾನ ಮಾಡುವುದಾದರೆ ಸ್ವಾಮಿ, ಪರಿಶುದ್ಧಾತ್ಮನ ಮುಖಾಂತರವಾಗಿ ನೀನು ಅವರಿಗೆ ಸಹಾಯವನ್ನು ಮಾಡು. ಆ ನಿಟ್ಟಿನಲ್ಲಿ ನಿನ್ನ ಸತ್ಯಕ್ಕೋಸ್ಕರ ನಿಂತು ಸಕಲ ಜನರಿಗೂ ಸಹ ಈ ಸತ್ಯವನ್ನು ತಿಳಿಸಿ ನಿನ್ನ ಬರೋಣಕ್ಕೆ ಅವರು ಸಿದ್ಧರಾಗುವಾಗೆ ಸಹಾಯ ಮಾಡು, ಆಶೀರ್ವದಿಸು. ಮುಂದಿನ ದಿನಗಳಲ್ಲಿಯೂ ಸಹ ಈ ವಾಕ್ಯವನ್ನು ಕೇಳಿ ನಿನ್ನ ಬರೋಣಕ್ಕೆ ಅವರು ತಯಾರಾಗುವಾಗೆ ಅವರನ್ನು ಆಶೀರ್ವದಿಸಿ ನಡೆಸಿಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-33-2231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನನಗಾಗಿ ಬರಲಿರುವ ಓ ಯೇಸುವೇ, ನನ್ನ ಜೀವ ನನ್ನ ದೈವ ನೀನೇ ದೈವ, ನನ್ನ ಜೀವ ನನ್ನ ದೈವ ನೀನೇ.